ನನ್ನ ಆತ್ಮೀಯ ದೇಶಬಾಂಧವರೇ, ವಿಜಯದಶಮಿಯ ಈ ಶುಭ ದಿನದಂದು ನನ್ನ ವತಿಯಿಂದ ನಿಮಗೆಲ್ಲ ಅನೇಕ ಶುಭಾಶಯಗಳು. ನಾನಿವತ್ತು ರೇಡಿಯೋ ಮಾಧ್ಯಮದ ಮೂಲಕ ನಿಮ್ಮ ಜೊತೆ ಕೆಲವು ಮನದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಇವತ್ತಷ್ಟೇ ಅಲ್ಲ, ನಿಮ್ಮೊಂದಿಗೆ ಆಗಾಗ ಮನದ ಮಾತನ್ನಾಡಬೇಕು. ತಿಂಗಳಿಗೆ ಒಂದು ಸಲ ಅಥವಾ ಎರಡು ಸಲ ನಿಮ್ಮೊಂದಿಗೆ ನನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತನ್ನೋದು ನನ್ನ ಆಸೆ. ಮುಂದೆ ನಾನು ನಿಮ್ಮೊಂದಿಗೆ ಮಾತಾಡೋದು ಭಾನುವಾರ ಆಗಿರುತ್ತೆ. ಸಮಯ ಬೆಳಿಗ್ಗೆ 11 ಗಂಟೆ ಆಗಿರುತ್ತೆ. ನಿಮಗೂ ಕೇಳೋದಕ್ಕೆ ಅನುಕೂಲ, ನನಗೂ ಸಂತೋಷವಾಗುತ್ತೆ. ನಾನು ನನ್ನ ಮನಸ್ಸಿನ ಮಾತನ್ನು ನಿಮ್ಮವರೆಗೆ ತಲುಪಿಸೋದರಲ್ಲಿ ಸಫಲನಾದೆ ಅಂತ. ವಿಜಯದಶಮಿಯ ಶುಭ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇದು ದುಷ್ಟತನದ ಮೇಲೆ ಶಿಷ್ಟತನದ ವಿಜಯದ ದಿನ ಆಗಿದೆ. ಒಬ್ಬರು ಗಣೇಶ್ ವೆಂಕಟಾದ್ರಿ ಅಂತನ್ನೋರು ಮುಂಬೈಯಿಂದ ನನಗೊಂದು ಮೇಲ್ ಕಳಿಸಿದ್ದಾರೆ. ಅವರು ಹೇಳ್ತಾರೆ, ನಾವು ವಿಜಯದಶಮಿಯ ದಿನ ನಮ್ಮೊಳಗಿನ 10 ದುರ್ಗುಣಗಳನ್ನು ನಾಶಪಡಿಸುವ ಶಪಥವನ್ನು ಮಾಡಬೇಕು ಅಂತ. ಅವರ ಈ ಸಲಹೆಗಾಗಿ ನಾನು ಆಭಾರಿಯಾಗಿದ್ದೇನೆ. ಎಲ್ಲರೂ ಯೋಚನೆ ಮಾಡಬಹುದು, ತಮ್ಮೊಳಗೆ ಎಷ್ಟೊಂದು ದುಷ್ಟ ಗುಣಗಳನ್ನು ಗೆದ್ದು ಅವುಗಳ ಮೇಲೆ ವಿಜಯವನ್ನು ನಾವು ಸಾಧಿಸಿದೆವು ಅಂತ. ನಾವು ರಾಷ್ಟ್ರಮಟ್ಟದಲ್ಲಿ ಯೋಚನೆ ಮಾಡೋದಾದರೆ ನನಗನ್ಸುತ್ತೆ, ನಾವು ವಿಜಯದಶಮಿಯ ಈ ಪರ್ವ ದಿನದಂದು ಅಸ್ವಚ್ಛತೆಯಿಂದ ಮುಕ್ತಿಯನ್ನು ಪಡೆಯುವ ಸಂಕಲ್ಪವನ್ನು ಮಾಡಬೇಕು. ಅಸ್ವಚ್ಛತೆಯನ್ನು ನಾಶಪಡಿಸಿ ಅದರ ಮೇಲೆ ವಿಜಯವನ್ನು ಸಾಧಿಸೋಣ. ನಿನ್ನೆ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿಯವರ ಜಯಂತಿಯಂದು ದೇಶದ 125 ಕೋಟಿ ಜನತೆ ಸ್ವಚ್ಛ ಭಾರತ ಆಂದೋಲನವನ್ನು ಆರಂಭಿಸಿದ್ದಾರೆ. ನೀವು ಇದನ್ನು ಮುಂದುವರಿಸ್ತೀರಿ ಅಂತನ್ನೋ ವಿಶ್ವಾಸ ನನಗಿದೆ. ಸ್ವಚ್ಛ ಭಾರತ ಆಂದೋಲನವನ್ನು ಆರಂಭ ಮಾಡೋ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ, ನಾನು 9 ಜನರನ್ನು ಆಹ್ವಾನಿಸ್ತೇನೆ, ಅವರು ತಾವೇ ಸ್ವತಃ ಸ್ವಚ್ಛತೆಯನ್ನು ಮಾಡುತ್ತಾ ಅದರ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಬೇಕು. ಅವರಲ್ಲಿ ಪ್ರತಿಯೊಬ್ಬರು 9 ಜನರನ್ನು ಆ ಆಂದೋಲನಕ್ಕೆ ಆಹ್ವಾನಿಸುತ್ತಾರೆ. ನೀವು ಇದರಲ್ಲಿ ಕೈಜೋಡಿಸಿ ನೀವು ಸ್ವಚ್ಛತೆಯನ್ನು ಮಾಡಿ. ನಿಮ್ಮ ಆತ್ಮೀಯರಲ್ಲಿ 9 ಜನರನ್ನು ಇದೇ ರೀತಿ ಮಾಡೋದಕ್ಕೆ ಆಮಂತ್ರಣವನ್ನು ನೀಡಿ. ಅವರು ಸ್ವಚ್ಛತೆಯನ್ನು ಮಾಡಲಿ, ಬಹಳ ಹೆಚ್ಚೇನು ಬೇಡ. ಅವರಲ್ಲಿರೋ ಪ್ರತಿಯೊಬ್ಬರು ಕೂಡ 9 ಜನಕ್ಕೆ ಹೇಳಿ, ಅವರು ಮುಂದುವರೆದು ಮತ್ತೆ 9 ಜನಕ್ಕೆ ಹೇಳಿ, ಹೀಗೆ ಮಾಡಿ ಇದು ಇಡೀ ದೇಶದಲ್ಲಿ ಆವರಿಸಲಿ. ನೀವು ಈ ಕೆಲಸವನ್ನು ಮಾಡ್ತೀರಿ, ಮುಂದುವರಿಸ್ತೀರಿ ಅಂತನ್ನೋ ವಿಶ್ವಾಸ ನನಗಿದೆ. ನಾವು ಮಹಾತ್ಮ ಗಾಂಧಿಯವರ ಕುರಿತು ಮಾತಾಡ್ತೇವೆ, ಆಗ ಖಾದಿಯ ವಿಚಾರ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಅನೇಕ ಬಗೆಯ ವಸ್ತ್ರಗಳನ್ನು ಬಳಸ್ತಾ ಇರಬಹುದು, ಅನೇಕ ಕಂಪನಿಯ ಉಡುಪುಗಳನ್ನು ತೊಡ್ತಾ ಇರಬಹುದು, ಅದರಲ್ಲಿ ಒಂದಾದರೂ ಖಾದಿ ಬಟ್ಟೆ ಇರಬಹುದಲ್ವೇ? ನಾವು ನೀವು ಖಾದಿಧಾರಿಯಾಗಿ ಅಂತ ಕೇಳ್ತಾ ಇಲ್ಲ, ನೀವು ಪೂರ್ಣ ಖಾದಿಧಾರಿಯಾಗುವ ವ್ರತವನ್ನು ಮಾಡಿ ಅಂತಾನೂ ನಾನು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಅಷ್ಟೊಂದು ಬಟ್ಟೆಗಳಲ್ಲಿ ಒಂದೇ ಒಂದು, ಅದು ಬರೀ ಒಂದು ಚಿಕ್ಕ ಕರವಸ್ತ್ರ ಆಗಿರಬಹುದು, ಸ್ನಾನದ ಟವಲ್ ಆಗಿರಬಹುದು, ಬೆಡ್ಶೀಟ್ ಆಗಿರಬಹುದು, ದಿಂಬಿನ ಕವರು, ಪರದೆ, ಯಾವುದಾದರೂ ಆಗಿರಬಹುದು. ಕುಟುಂಬದಲ್ಲಿ ಎಲ್ಲ ಬಗೆಯ ಬಟ್ಟೆಯ ಕುರಿತು ಒಲವು ಇರಬಹುದಲ್ವಾ? ಅದರಲ್ಲಿ ಖಾದಿನೂ ಒಂದು ಇರಬೇಕಲ್ವೇ? ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಖಾದಿ ವಸ್ತ್ರವನ್ನು ಖರೀದಿಸಿದರೆ ಒಬ್ಬ ಬಡವನ ಮನೆಯಲ್ಲಿ ದೀಪಾವಳಿಯ ದೀಪ ಬೆಳಗುತ್ತೆ. ಅಕ್ಟೋಬರ್ 2ರಿಂದ ಆರಂಭಿಸಿ ಖಾದಿ ಮಾರಾಟದಲ್ಲಿ ವಿಶೇಷ ರಿಯಾಯಿತಿಯೂ ಸಿಗ್ತಾ ಇದೆ, ಇದರ ಪ್ರಯೋಜನವನ್ನು ಪಡೆದುಕೊಳ್ಬಹುದು. ಇದನ್ನು ಒಂದು ಹಠದಿಂದ ನೀವು ಮಾಡಿದರೆ ಆಗ ನೋಡಿ ಬಡವನ ಜೊತೆ ನಿಮ್ಮ ಸಂಬಂಧ ಹೇಗೆ ಉಂಟಾಗುತ್ತೆ ಅಂತ, ಇದರಲ್ಲಿ ನಿಮಗೆ ಹೇಗೆ ಸಫಲತೆ ಸಿಗುತ್ತೆ ಅಂತ. ದೇಶದ 125 ಕೋಟಿ ಸೋದರ ಸೋದರಿಯರೇ, ಈವರೆಗೆ ನಮಗೇನಿಸ್ತಾ ಇದೆ ಅಂತಂದರೆ ಎಲ್ಲವನ್ನು ಸರ್ಕಾರವೇ ಮಾಡಬೇಕು ಅಂತ. ಆದರೆ ನಾವು ಮುಂದುವರಿಬೇಕು ಅಂತಾದರೆ 125 ಕೋಟಿ ದೇಶ ಬಾಂಧವರು ಇದನ್ನು ಮಾಡಬೇಕಾಗುತ್ತೆ. ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು, ನಮ್ಮ ಶಕ್ತಿಯನ್ನು ಅರಿತುಕೊಳ್ಬೇಕು. ನಾನು ನಿಜ ಹೇಳ್ತೇನೆ, ವಿಶ್ವದಲ್ಲಿ ಅದ್ಭುತ ಜನ ಇದ್ದಾರೆ. ನಮ್ಮ ವಿಜ್ಞಾನಿಗಳನ್ನೇ ತೆಗೆದುಕೊಳ್ಳಿ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಂಗಳನನ್ನು ತಲುಪುವ ಪ್ರಯೋಗದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ. ನಮ್ಮ ಶಕ್ತಿಯಲ್ಲಿ ಯಾವುದೇ ಕೊರತೆ ಇಲ್ಲ, ನಾವು ನಮ್ಮ ಶಕ್ತಿಯನ್ನು ಮರೆತು ಬಿಟ್ಟಿದ್ದೇವೆ ಅಷ್ಟೆ. ನಾವು ನಮ್ಮನ್ನು ಮರೆತಿದ್ದೇವೆ, ನಾವು ಒಂದು ರೀತಿಯಲ್ಲಿ ನಿರಾಶ್ರಿತರಾಗಿದ್ದೇವೆ. ಇಲ್ಲ ನನ್ನ ಪ್ರೀತಿಯ ದೇಶ ಬಾಂಧವರೇ, ಹೀಗೆ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಸದಾ ಹೇಳ್ತಾ ಇದ್ದರು. ಅವ್ರು ಹೇಳ್ತಾ ಇದ್ರು, ಒಂದು ಸಲ ಒಂದು ಹೆಣ್ಣು ಹುಲಿ ತನ್ನ 2 ಪುಟ್ಟ ಮರಿಗಳೊಂದಿಗೆ ಹೋಗ್ತಾ ಇತ್ತು. ದೂರದಲ್ಲಿ ಅದು ತೋಳಗಳ ಒಂದು ಗುಂಪನ್ನು ನೋಡಿತು. ಬೇಟೆ ಆಡಬೇಕು ಅಂತ ಮನಸ್ಸಾಯಿತು. ಹುಲಿ ಅವುಗಳನ್ನು ಅಟ್ಟಿಸ್ಕೊಂಡು ಓಡ್ತು. ಅದರ ಒಂದು ಮರಿ ತಾಯಿ ಹುಲಿ ಜೊತೆಗೇ ಓಡ್ತೊಡಗಿತ್ತು. ಆದರೆ ಇನ್ನೊಂದು ಮರಿ ಹಿಂದೆಯೇ ಉಳಿಯಿತು. ಹುಲಿ ತೋಳದ ಬೇಟೆ ಆಡ್ತಾ ಆಡ್ತಾ ಮುಂದಕ್ಕೆ ಹೋಯಿತು. ಒಂದು ಮರಿ ಅದ್ರ ಜೊತೆಗೇ ಇತ್ತಲ್ಲ, ಅದು ಅದ್ರ ಜೊತೆ ಹೋಯಿತು. ಆದರೆ ಇನ್ನೊಂದು ಮರಿ ಹಿಂದೆ ಕುಳಿತುಬಿಟ್ಟಿತ್ತಲ್ಲ, ಅದನ್ನು ಒಂದು ತಾಯಿ ತೋಳ ನೋಡಿ ಸಾಕಿ ತೊಡೆದು ಮಾಡಿತು. ಈ ಮರಿ ಹುಲಿ ತೋಳಗಳ ನಡುವೆಯೇ ಬೆಳೀತು. ಅದರ ವರ್ತನೆ, ಅಭ್ಯಾಸ, ಕೂಗೋದು ಎಲ್ಲವೂ ತೋಳಗಳ ಹಾಗೆಯೇ ಇದ್ವು. ಒಂದು ಸಲ ಆ ತಾಯಿ ಹುಲಿ ಜೊತೆಗೆ ಇನ್ನೊಂದು ಮರಿ ಹೋಗಿತ್ತಲ್ಲ, ಅದು ಈಗ ದೊಡ್ಡದಾಗಿತ್ತು. ಅದು ಒಂದು ಸಲ ತೋಳಗಳ ನಡುವೆ ಬೆಳೆದ ಹುಲಿಯ ಮರಿಯನ್ನು ಕಾಡಿನಲ್ಲಿ ನೋಡಿತು. ಇದೇನಿದು, ಇದು ಹೇಳಿ ಕೇಳಿ ಹುಲಿ, ನೋಡಿದ್ರೆ ತೋಳಗಳ ಜೊತೆ ಆಡ್ತಾ ಇದೆ, ಅದೇ ಥರ ಕೂಗುತ್ತೆ, ಇದಕ್ಕೇನಾಗಿದೆ? ಹುಲಿಗೆ ತನ್ನ ಅಹಂಗೂ ಧಕ್ಕೆ ಆಯಿತು. ಅದು ಅದರ ಹತ್ರ ಹೋಗಿ ಹೇಳ್ತು, ಅಲ್ಲಯ್ಯ ನೀನು ಏನು ಮಾಡ್ತಾ ಇದೀಯಾ, ನೀನು ಹುಲಿ ಕಣಯ್ಯ. ಅದಕ್ಕೆ ಆ ಹುಲಿ ಹೇಳ್ತು, ಇಲ್ಲ ಇಲ್ಲ, ನಾನು ತೋಳನೇ, ತೋಳಗಳೇ ನನ್ನನ್ನು ಸಾಕಿ ಸಲಹಿ ದೊಡ್ಡದು ಮಾಡಿವೆ, ನನ್ನ ಧ್ವನಿ ನೋಡು, ನಾನು ಕೂಗೋದನ್ನು ನೋಡು. ಆಗ ಆ ಹುಲಿ ಹೇಳ್ತು, ಸರಿ ನನ್ನ ಜೊತೆ ನೀನು ಬಾ, ತೋರಿಸ್ತಾನೆ. ಅದನ್ನು ಒಂದು ಬಾವಿ ಬಳಿ ಕರ್ಕೊಂಡು ಹೋಯ್ತು, ಬಾವಿಯಲ್ಲಿ ಇಣುಕಿ ಹಾಕೋದಕ್ಕೆ ಹೇಳ್ತು. ಆಗ ಈ ಹುಲಿಯ ಮುಖ ಬಾವಿ ನೀರಿನಲ್ಲಿ ಕಾಣ್ತು. ತನ್ನ ಮುಖದ ಜೊತೆಗೆ ತೋರಿಸಿ, ನೋಡು ನಮ್ಮಿಬ್ಬರು ಮುಖನೂ ಒಂದೇ ಥರ ಇದೆ, ನಾನು ಹುಲಿ ನೀನೂ ಹುಲಿ. ಇದನ್ನು ಕೇಳಿ ಹುಲಿಯ ಒಳಗಿನ ಆತ್ಮಗೌರವ ಜಾಗೃತಗೊಂಡಿತು. ಅದಕ್ಕೆ ತನ್ನತನದ ಪರಿಚಯ ಆಯಿತು. ಆಗ ತೋಳಗಳ ನಡುವೆ ಬೆಳೆದಿದ್ದ ಹುಲಿನೂ ಹುಲಿ ಥರ ಗರ್ಜಿಸತೊಡಗಿತು. ಅದರ ಒಳಗಿನ ಸತ್ವವು ಎಚ್ಚರಗೊಂಡಿತ್ತು. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದದ್ದು ಇದನ್ನೇ, 125 ಕೋಟಿ ದೇಶವಾಸಿಗಳಲ್ಲಿ ಅಪಾರವಾದ ಶಕ್ತಿ, ಅಪಾರವಾದ ಸಾಮರ್ಥ್ಯ ಇದೆ. ಎಷ್ಟೊಂದು ಸಾಮರ್ಥ್ಯ ಇದೆ ಅಂತಂದರೆ, ನಾವು ಅದನ್ನು ಗುರುತಿಸಿಕೊಳ್ಳುವ ಅಗತ್ಯ ಇದೆ. ನಮ್ಮ ಒಳಗಿನ ಶಕ್ತಿಯನ್ನು ಗುರುತಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಇಂಥ ಆತ್ಮಗೌರವ ಮತ್ತು ನಮ್ಮ ಸರಿಯಾದ ಪರಿಚಯದೊಂದಿಗೆ ನಾವು ಮುಂದುವರೆದ್ರೆ ನಾವು ವಿಜಯಿಗಳಾಗ್ತೇವೆ, ಸಫಲರಾಗ್ತೇವೆ, ನಮ್ಮ ರಾಷ್ಟ್ರವು ವಿಜಯಿ ಆಗುತ್ತೆ, ಸಫಲವಾಗುತ್ತೆ. ನನಗನ್ಸುತ್ತೆ ನಮ್ಮ ದೇಶದ 125 ಕೋಟಿ ದೇಶ ಬಾಂಧವರು ಸಮರ್ಥರಿದ್ದಾರೆ, ಶಕ್ತಿವಂತರಿದ್ದಾರೆ, ನಾವು ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲಬಲ್ಲೆವು. ಇತ್ತೀಚೆಗೆ ನನಗೆ ಇಮೇಲ್ ಮೂಲಕ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಮೂಲಕ ಅನೇಕ ಮಿತ್ರರು ನನಗೆ ಬರೀತಾ ಇರ್ತಾರೆ. ಒಬ್ಬರು ಗೌತಮ್ ಪಾಲ್ ಅಂತ ಅನ್ನೋರು ಬರೀತಾರೆ, ವಿಶೇಷ ಸಾಮರ್ಥ್ಯದ ಮಕ್ಕಳಿರ್ತಾರಲ್ಲ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಥವಾ ಪಂಚಾಯಿತಿ ಅವ್ರಿಗಾಗಿ ಏನಾದರೂ ಒಂದು ವಿಶೇಷ ಯೋಜನೆಗಳನ್ನು ಜಾರಿಗೆ ತರ್ತಾನೇ ಇರಬೇಕು ಅಂತ, ಅವರ ಆತ್ಮವಿಶ್ವಾಸ ಬಲಪಡಿಸಬೇಕು ಅಂತ. ಅವರ ಈ ಸಲಹೆ ನನಗೆ ತುಂಬ ಹಿಡಿಸ್ತು. ಯಾಕೆ ಅಂತಂದರೆ ನನಗೂ ಇದರ ಅನುಭವ ಇದೆ. ನಾನು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ 2011 ಅಥೇನ್ಸ್ನಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ನಡೀತು. ಅದರಲ್ಲಿ ಗುಜರಾತಿನ ಮಕ್ಕಳು ಭಾಗವಹಿಸಿದರು, ಜಯಶೀಲರಾಗಿ ಹಿಂದಿರುಗಿದ್ರು ಕೂಡ. ನಾನು ಈ ವಿಶೇಷ ಸಾಮರ್ಥ್ಯದ ಮಕ್ಕಳನ್ನು ನನ್ನ ಮನೆಗೆ ಆಹ್ವಾನಿಸಿದೆ. ಅವರ ಜೊತೆ 2 ಗಂಟೆಗಳ ಕಾಲ ಕಳೆದೆ. ಬಹುಶಃ ಈ 2 ಗಂಟೆಗಳು ನನ್ನ ಜೀವನದ ಅತ್ಯಂತ ಭಾವುಕವಾದ, ಪ್ರೇರಣಾತ್ಮಕವಾದ ಸಂಗತಿಯಾಗಿತ್ತು. ನನಗೆ ಗೊತ್ತು, ಯಾವುದೇ ಕುಟುಂಬದಲ್ಲಿ ವಿಶೇಷ ಸಾಮರ್ಥ್ಯದ ಮಗು ಇದೆ ಅಂತಂದರೆ ಅದರ ಜವಾಬ್ದಾರಿ ಅದರ ಕುಟುಂಬದ್ದು ಮಾತ್ರ ಅಲ್ಲ, ಅದರ ಜವಾಬ್ದಾರಿ ಇಡೀ ಸಮಾಜದ್ದು. ಭಗವಂತ ಬಹುಶಃ ಆ ಕುಟುಂಬವನ್ನು ಇಷ್ಟಪಟ್ಟಿರಬೇಕು, ಆದರೆ ಆ ಮಗು ಮಾತ್ರ ಇಡೀ ರಾಷ್ಟ್ರದ ಜವಾಬ್ದಾರಿ ಆಗುತ್ತೆ. ನಾನು ಆಗ ಎಷ್ಟೊಂದು ಭಾವುಕನಾಗ್ಬಿಟ್ಟಿದ್ದೆ ಅಂತಂದರೆ, ನಾನು ಗುಜರಾತ್ನಲ್ಲಿ ವಿಶೇಷ ಸಾಮರ್ಥ್ಯದ ಮಕ್ಕಳಿಗಾಗಿ ಪ್ರತ್ಯೇಕ ಒಲಿಂಪಿಕ್ಸನ್ನು ನಡೆಸ್ತಾ ಇದ್ದೆ. 1,000 ಮಕ್ಕಳು ಭಾಗವಹಿಸ್ತಾ ಇದ್ದರು, ಅವರ ತಂದೆ ತಾಯಿಯವರು ಬರ್ತಿದ್ದರು, ನಾನು ಸ್ವತಃ ಹೋಗ್ತಾ ಇದ್ದೆ. ಅಲ್ಲಿ ಎಂಥ ವಿಶ್ವಾಸದ ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಆದ್ದರಿಂದ ನಮ್ಮ ಈ ಗೌತಮ್ ಪಾಲ್ ನಮಗೇನು ಈ ಸಲಹೆ ನೀಡಿದಾರಲ್ಲ, ಅದು ನನಗೆ ತುಂಬ ಹಿಡಿಸಿ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅನ್ನಿಸ್ತು. ನನಗೆ ಇನ್ನೊಂದು ಕತೆ ನೆನಪಿಗೆ ಬರುತ್ತೆ. ಒಂದು ಸಲ ಒಬ್ಬ ದಾರಿಹೋಕ ರಸ್ತೆ ಬದಿಯಲ್ಲಿ ಕುಳಿತಿದ್ದ, ಬರೋ ಹೋಗೋ ಎಲ್ರಿಗೂ ಕೂಡ ಕೇಳ್ತಾ ಇದ್ದ, ನನಗೆ ಇಂತಿಂಥಲ್ಲಿಗೆ ಹೋಗಬೇಕು, ದಾರಿ ಯಾವುದು ಅಂತ. ಒಬ್ರಿಗೆ ಕೇಳ್ದ, ಇನ್ನೊಬ್ರಿಗೆ ಕೇಳ್ದ, ಹೀಗೆ ಬಂದವರಿಗೆಲ್ಲ ಕೇಳ್ತಾನೇ ಇದ್ದ. ಆತನ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ದಳು, ಸುಮ್ಮನೆ ನೋಡ್ತಾ ಇದ್ರು. ಇಷ್ಟೊತ್ತು ಕೂತಿದ್ದ ದಾರಿ ಹೋಕ ಈಗ ಎದ್ದು ನಿಂತ್ಕೊಂಡ. ನಿಂತ್ಕೊಂಡು ಇನ್ನೊಬ್ರಿಗೂ ಕೇಳ್ದ, ನಾನು ಹೋಗೋ ಊರಿಗೆ ದಾರಿ ಯಾವುದು ಅಂತ. ಆಗ ಆತನ ಪಕ್ಕದಲ್ಲಿ ಕೂತಿದ್ರಲ್ಲ, ಅವರು ಎದ್ದು ನಿಂತು ಆತನ ಬಳಿಗೆ ಬಂದರು. ನೋಡಪ್ಪ, ನೀನು ಹೋಗಬೇಕಾದ ಊರಿಗೆ ಈ ದಾರಿ ಹೋಗುತ್ತೆ ಅಂತ ತೋರಿಸಿದರು. ಆ ದಾರಿ ಹೋಗ ಕೇಳ್ದ, ಅಲ್ಲ ಸ್ವಾಮಿ, ನೀವು ಇಷ್ಟೊತ್ತಿನಿಂದ ನನ್ನ ಪಕ್ಕದಲ್ಲಿ ಕೂತಿದ್ರಿ, ನಾನು ಎಷ್ಟೊಂದು ಜನಕ್ಕೆ ಕೇಳಿದೆ, ಯಾರೂ ದಾರಿ ತೋರಿಸ್ಲಿಲ್ಲ. ನಿಮಗೆ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರಿ, ನೀವು ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಅವರು ಆವಾಗ ಹೇಳಿದರು, ನನಗೆ ನೀನು ನಿಜವಾಗ್ಲೂ ಕೂಡ ನಡ್ಕೊಂಡು ಹೋಗ್ತೀಯೋ ಇಲ್ವೋ ಅನ್ನೋದು ನಂಬಿಕೆ ಬರಲಿಲ್ಲ, ಸುಮ್ಮನೆ ಮಾಹಿತಿಗಾಗಿ ಕೇಳ್ತಾ ಇದ್ದೀವೇನೋ ಅಂದ್ಕೊಂಡು ಸುಮ್ಮನಿದ್ದೆ. ಆದರೆ ನೀನು ಯಾವಾಗ ನಿಂತ್ಕೊಂಡೇ ನೋಡು, ಆಗ ನನಗೆ ಅನ್ನಿಸ್ತು, ಹಾಂ ಈಗ ಈ ಮನುಷ್ಯ ಹೋಗೋದಕ್ಕೆ ನಿರ್ಧಾರ ಮಾಡಿದಾನೆ ಅಂತ. ಈಗ ನನಗೆ ದಾರಿ ತೋರಿಸೋಣ ಅಂತ ಅನ್ನಿಸ್ತು. ದೇಶಬಾಂಧವರೇ, ಎಲ್ಲಿವರೆಗೆ ನಾವು ಎದ್ದು ನಿಂತು ನಡೆಯುವ ಸಂಕಲ್ಪವನ್ನು ಮಾಡೋದಿಲ್ವೋ ನಮಗೆ ದಾರಿ ತೋರಿಸೋರು ಸಿಗೋದಿಲ್ಲ, ನಮ್ಮ ಬೆರಳು ಹಿಡಿದು ನಡೆಸೋರು ನಮಗೆ ಸಿಗೋದಿಲ್ಲ. ನಡೆಯುವುದನ್ನು ನಾವು ಆರಂಭಿಸಬೇಕು. ನನಗೆ ವಿಶ್ವಾಸ ಇದೆ, 125 ಕೋಟಿ ದೇಶವಾಸಿಗಳು ಖಂಡಿತವಾಗಿಯೂ ನಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ, ನಡೆಯುತ್ತಾರೆ ಅಂತ. ನನ್ನ ಬಳಿ ಅನೇಕ ಸಲಹೆಗಳು ಬರುತ್ತವೆ, ಬಹಳ ಸ್ವಾರಸ್ಯಕರವಾದ ಸಲಹೆಗಳು ಬರುತ್ತವೆ. ಇದು ನಮ್ಮೆಲ್ಲರ ದೇಶ, ಇದು ಸರ್ಕಾರದ ದೇಶವಲ್ಲ, ನಾಗರಿಕರ ದೇಶ. ನಾಗರಿಕರು ಒಗ್ಗೂಡುವುದು ಬಹಳ ಮುಖ್ಯ. ನನಗೆ ಕೆಲವರು ಹೇಳಿದ್ದಾರೆ, ನಾವು ಸಣ್ಣ ಉದ್ಯಮವನ್ನು ಆರಂಭಿಸಬೇಕು ಅಂದ್ಕೊಂಡಿದ್ದೇವೆ, ಅದಕ್ಕಾಗಿ ಬಂಡವಾಳ ಹೂಡಿಕೆಯ ಪ್ರಕ್ರಿಯೆ ಸುಲಭ ಆಗಬೇಕು ಅಂತಾರೆ. ನಾನು ಇದಕ್ಕಾಗಿ ಸರ್ಕಾರಕ್ಕೆ ಸೂಚನೆಯನ್ನು ನೀಡ್ತೇನೆ. ಕೆಲವರು ನನಗೆ ಬರೆದಿದ್ದಾರೆ, ಮಕ್ಕಳಿಗೆ 5ನೇ ತರಗತಿಯಿಂದಲೇ ಕೌಶಲ ಅಭಿವೃದ್ಧಿಯನ್ನು ಹೇಳ್ಕೊಡಬೇಕು ಅಂತ. ಅವರು ಓದ್ತಾ ಇರುವಾಗಲೇ ಯಾವುದಾದ್ರೂ ಒಂದು ಕಸಬನ್ನು ಕಲೀಲಿ ಅಂತ. ಇದು ಬಹಳ ಒಳ್ಳೆಯ ಸಲಹೆ. ಅವರು ಇದನ್ನು ಹೇಳಿದ್ದಾರೆ, ಯುವಕರಿಗೂ ಕೂಡ ಅವರು ಓದ್ತಾ ಇರುವಾಗಲೇ ಅವರಲ್ಲಿ ವೃತ್ತಿ ಕೌಶಲದ ಅಭಿವೃದ್ಧಿ ಆಗಬೇಕು ಅಂತ. ಇನ್ನೊಬ್ಬರು ಬರೀತಾರೆ, ಪ್ರತಿ 100 ಮೀಟರ್ ಅಂತರದಲ್ಲಿ ಒಂದು ಕಸದ ಬುಟ್ಟಿ ಇರಬೇಕು. ಇನ್ನೊಬ್ಬರು ಹೇಳ್ತಾರೆ, ಪಾಲಿಥೀನ್ ಬ್ಯಾಗ್ಗಳನ್ನು ನಿಷೇಧಿಸಬೇಕು ಅಂತ. ಅನೇಕ ಸಲಹೆಗಳು ನನಗೆ ಬರುತ್ತವೆ. ನಾನು ನಿಮಗೂ ಹೇಳ್ತೇನೆ, ನೀವು ಯಾವುದಾದ್ರೂ ಒಂದು ಸತ್ಯ ಘಟನೆಯ ಕುರಿತು ತಿಳಿಸಿದರೆ ಸಕಾರಾತ್ಮಕವಾಗಿದ್ದು ಅದು ನನಗೂ ನನ್ನ ದೇಶವಾಸಿಗಳಿಗೂ ಪ್ರೇರಣೆ ನೀಡುವಂಥದ್ದಿದ್ದರೆ, ಪುರಾವೆಗಳ ಸಹಿತ ಇಂಥ ಸತ್ಯ ಘಟನೆಗಳನ್ನು ನೀವು ಕಳಿಸೋದಾದರೆ ನಾನು ಮುಂದೆ ಮನದ ಮಾತನ್ನು ಆಡುವಾಗ ಯಾವುದು ನನ್ನ ಮನಸ್ಸಿಗೆ ಹಿಡಿಸಿದೆಯೋ ಅವುಗಳನ್ನು ಖಂಡಿತವಾಗಿಯೂ ನಮ್ಮ ದೇಶದ ಜನತೆಗೆ ಮುಟ್ಟಿಸ್ತೇನೆ. ನಾನು ಇವತ್ತು ನಿಮ್ಮೊಂದಿಗೆ ಮಾತುಕತೆ ಆಡುವ ನನ್ನ ಉದ್ದೇಶ ಒಂದೇ, ಬನ್ನಿ ನಾವೆಲ್ಲರೂ ಸೇರಿ ಭಾರತ ಮಾತೆಯ ಸೇವೆಯನ್ನು ಮಾಡೋಣ, ದೇಶವನ್ನು ಹೊಸ ಉನ್ನತಿಗೆ ತೆಗೆದುಕೊಂಡು ಹೋಗೋಣ. ಪ್ರತಿಯೊಬ್ಬರೂ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ದೇಶವು 125 ಕೋಟಿ ಹೆಜ್ಜೆ ಮುಂದಕ್ಕೆ ಸಾಗುತ್ತದೆ. ಈ ಕೆಲಸಕ್ಕಾಗಿ ಇವತ್ತು ವಿಜಯ ದಶಮಿಯ ಶುಭ ದಿನದಂದು ನಮ್ಮೊಳಗಿನ ಎಲ್ಲ ದುಷ್ಟತನವನ್ನು ನಾಶಪಡಿಸಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡುವ ಸಂಕಲ್ಪದೊಂದಿಗೆ ಮುಂದುವರಿಯೋಣ. ಮುಂದೆಯೂ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಇಂದು ನನ್ನ ಮನಸ್ಸಿನಲ್ಲಿ ಮೂಡಿದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂದೆಯೂ ಬರುವಾಗ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಬರುತ್ತೇನೆ. ನಿಮ್ಮೊಂದಿಗೆ ಮಾತಾಡುವ ಈ ಸಂತಸದ ಯಾತ್ರೆಯು ಮುಂದುವರಿಯುತ್ತೆ, ನಿಮ್ಮ ಪ್ರೀತಿಯೂ ಮುಂದುವರಿಯುತ್ತೆ. ನೀವು ನನ್ನ ಮಾತನ್ನು ಕೇಳಿದ ನಂತರ ನಿಮಗೂ ನನ್ನವರೆಗೆ ಏನನ್ನಾದರೂ ತಲುಪಿಸಬೇಕು ಅಂತ ಅನಿಸಿದರೆ ಖಂಡಿತ ಬರೆಯಿರಿ, ನನಗೆ ಖಂಡಿತ ಸಂತೋಷ ಆಗುತ್ತೆ. ರೇಡಿಯೋ ಒಂದು ಸರಳ ಮಾಧ್ಯಮ, ನಾನು ಅದರ ಮೂಲಕ ದೂರ ದೂರದವರೆಗೆ ತಲುಪಬಲ್ಲೆ, ಬಡವರಲ್ಲಿ ಬಡವರನ್ನು ತಲುಪಬಲ್ಲೆ. ನಮ್ಮ ದೇಶದ ಶಕ್ತಿ ಬಡವರ ಗುಡಿಸಿಲಿನಲ್ಲಿದೆ, ನಮ್ಮ ದೇಶದ ಶಕ್ತಿ ಗ್ರಾಮಗಳಲ್ಲಿದೆ, ನಮ್ಮ ದೇಶದ ಶಕ್ತಿ ಮಾತೆಯರು ಸಹೋದರಿಯರು ಯುವಜನರಲ್ಲಿದೆ, ನಮ್ಮ ದೇಶದ ಶಕ್ತಿ ರೈತರಲ್ಲಿದೆ. ನಿಮ್ಮೆಲ್ಲರಿಂದಲೇ ಭಾರತವು ಮುನ್ನಡೆಯುತ್ತೆ ಅಂತನ್ನೋ ವಿಶ್ವಾಸ ನನ್ನಲ್ಲಿದೆ, ನಿಮ್ಮ ಶಕ್ತಿಯಲ್ಲಿ ನನಗೆ ವಿಶ್ವಾಸ ಇದೆ, ಹಾಗಾಗಿಯೇ ನನಗೆ ಭಾರತದ ಭವಿಷ್ಯದಲ್ಲಿ ವಿಶ್ವಾಸ ಇದೆ. ನೀವು ಸಮಯವನ್ನು ಮಾಡಿಕೊಂಡು ನನ್ನ ಮಾತನ್ನು ಕೇಳಿಸ್ಕೊಂಡ್ರಿ, ಇದಕ್ಕಾಗಿ ನಾನು ನನ್ನ ಮನಸ್ಸಿನಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.